हरिकोम जगज्येष्ठ निभाकारं जगदीश पदाश्रयं जगदीतर विख्यातं जगन्नाथ गुरुं भजे हरिकथामृतसार गुरुगण करुण दिंद आपनितु पेळुवे परम भगवद् भक्तरिदन आदरदु केळुवदु ಗೋಳಕಗಳಲ್ಲ ಗೋಳ ಕುಂಡ ಬರ್ತ ಗೋಳಕವೇ ಆಯಾ ಇಂದ್ರಿಯಗಳಿಗೆ ಆಶ್ರಯವಾದ ಕಣ್ಣು ಕಿವಿ ಮೊದಲಾದ ಅವಯವಗಳು ಗೋಳಕಗಳು. ಅವುಗಳನ್ನೇ ಈ ಆಧ್ಯಾತ್ಮ ಯಜ್ಞದಲ್ಲಿ ಕುಂಡವಾಗಿ ಯಜ್ಞಕುಂಡವಾಗಿ ಚಿಂತನೆ ಮಾಡಬೇಕು. ಗೋಳಕವೆ ಅಂತ ಬರೆದ್ರಲ್ಲ ಕುಂಡ, ಯಜ್ಞ ಕುಂಡ. ಅಂದರೆ ಆಯಾ ಗೋಳಕದ ಆಕಾರದಲ್ಲಿ ನಿಂತ ಭಗವದ್ ರೂಪವೇ ಯಜ್ಞಕುಂಡಕ್ಕೆ ಆಶ್ರಯ. ಕರಣವು ಇಂದ್ರಿಯಗಳೇ ಅಗ್ನಿ, ತೇಜೋರೂಪವಾದಂಥ ಅಗ್ನಿಯಾಗಿದೆ. ಅಂದರೆ ಇಂದ್ರಿಯ ರೂಪಿ ಪರಮಾತ್ಮನೇ ಅಗ್ನಿ. ವಿಷಯ ಆಯಾ ಇಂದ್ರಿಯಗಳಿಂದ ಅನುಭವಿಸಲಿಕ್ಕೆ ಯೋಗ್ಯವಾದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಾದಿಗಳೇ ಆಯಾ ರೂಪದ ಭಗವದ್ ರೂಪಗಳೇ ಸಮಿಧೆಯು. ಸಮಿತ್ತು ಎಂದು ಕರೆಸಿಕೊಳ್ಳುತ್ತವೆ. ಯತ್ನವು ಆಯಾ ಪದಾರ್ಥಗಳನ್ನ ಪಡೆಯಲಿಕ್ಕೆ ಭಗವಂತ ನಮ್ಮಿಂದ ಮಾಡಿಸಿದ ಯತ್ನ ಅದರೊಳಗೆ ಪ್ರಕಟವಾದ ಭಗವದ್ ರೂಪಗಳೇ ಗಾಳಿಯ ಸ್ಥಾನದಲ್ಲಿದೆ. ಕಾಮ ಕಾಮ ಆಯಾ ವಿಷಯ ಭೋಗ ಇಚ್ಛೆಯೇ ಅಲ್ಲಿ ಆ ಇಚ್ಛೆಯಲ್ಲಿ ಪ್ರಕಟವಾದ ಭಗವದ್ ರೂಪಗಳೇ ಧೂಮವು. ಹೊಗೆಯ ರೂಪದಲ್ಲಿದೆ. ಸನ್ನಿಧಾನವೇ ಆಯಾ ವಸ್ತುಗಳು ನಮಗೆ ಕಾಣುವುದೇ. ಆ ಕಾಣುವಾಗ ಪ್ರಕಟವಾದ ಭಗವದ್ ರೂಪಗಳೇ ಅರ್ಚಿ ಉರಿಯಾಗಿದೆ. ಇಲ್ಲಿ ಸನ್ನಿಧಾನ ಅರ್ಚಿ ಅಂದಾಗ ಇದರ ಅರ್ಥ ಒಂದು ಪದಾರ್ಥ ನಮಗೆ ಕಾಣಿಸದಿದ್ದರೆ ಅದು ಬೇಕು ಬಯಕೆ ಬರೋದೇ ಇಲ್ಲ. ಹಾಗೆ ಅಡಿಗೆಯಲ್ಲಾಗಲಿ ಯಾವುದೇ ಪದಾರ್ಥ ಆಗಲಿ ಹೊಸದು ಯಾರೋ ತಯಾರು ಮಾಡಿದ್ರಪ್ಪ ಅಥವಾ ಕಾರೇ ಹೊಸದು ಬಂದಿದ್ರು ಕೂಡ ನಮ್ಮ ಕಣ್ಣಿಗೆ ಬೀರೋವರೆಗೆ ನಮ್ಮಲ್ಲಿ ಆಸೆ ಹುಟ್ಟಲ್ಲ. ಹೌದಾ? ಪದಾರ್ಥ ಜಗತ್ತಿನಲ್ಲಿದ್ದರೂ ಕೂಡ ಅದು ನಮ್ಮ ಸಂಪರ್ಕ ಬಂದರೆ ಮಾತ್ರ ಅದರಲ್ಲಿ ಆಸೆ ಹುಟ್ಟಲಿಕ್ಕೆ ಆಗುತ್ತೆ. ಅಂದ್ರೆ ಆ ಪದಾರ್ಥ ನಮ್ಮ ಸಂಪರ್ಕಕ್ಕೆ ಬರೋದೇ ಅಗ್ನಿ, ಒಂದೇ ವಿಶೇಷವಾಗಿರ್ತಕ್ಕಂಥ ಉರಿ. ಅದೇ ಚೆನ್ನಾಗಿ ಆಹುತಿಯನ್ನು ತಗೊಳ್ಳುತ್ತೆ. ಅದನ್ನ ಸನ್ನಿಧಾನ ಅಂದರೆ ಅರ್ಥ. ಅದು ಅರ್ಥ ಏನಾಯ್ತು ಹಾಗಾದರೆ, ಆಯಾ ಪದಾರ್ಥಗಳಲ್ಲಿ ಭಗವದ್ ರೂಪ ಇದ್ದು ಆಯಾ ಪದಾರ್ಥಗಳಲ್ಲಿ ಭಗವದ್ ರೂಪ ಇರುತ್ತೆ. ಅಷ್ಟೇ ಅಲ್ಲದೆ ಹೊರಗೆ ನಿಂತ ನಿಯಾಮಕ ಭಗವದ್ ರೂಪ ಏನು ಮಾಡುತ್ತೆ? ಪದಾರ್ಥದಲ್ಲಿ ಪದಾರ್ಥದ ಆಕಾರದ ಭಗವದ್ ರೂಪ ಇರುತ್ತೆ. ಹೊರಗೆ ನಿಂತ ನಿಯಾಮಕ ರೂಪ ಏನು ಮಾಡುತ್ತೆ ಅಂದರೆ, ಆಯಾ ವ್ಯಕ್ತಿಗಳ ಮೂಲಕ ಆಯಾ ಪದಾರ್ಥ ಯಾರ್ಯಾರಿಗೆ ಸಂಪರ್ಕ ಬರಬೇಕೋ ಅಲ್ಲಿಗೆ ಕರ್ಕೊಂಡು ಬರುತ್ತೆ ಆ ರೂಪ. ಪದಾರ್ಥದಲ್ಲಿ ಭಗವದ್ ರೂಪ ಇದ್ದೇ ಇರುತ್ತೆ. ಅದನ್ನ ನಮ್ಮ ಸಂಪರ್ಕಕ್ಕೆ ತರುವಂತ ಆ ವ್ಯಕ್ತಿಗಳಲ್ಲಿ ಭಗವದ್ ರೂಪ ಇದ್ದೇ ಇರುತ್ತೆ. ಆ ಭಗವದ್ ರೂಪ ಏನು ಮಾಡುತ್ತೆ ಅಂದರೆ, ಯಾವ ವ್ಯಕ್ತಿಗೆ ಯಾವ ಪದಾರ್ಥ ಯಾವ ಕಾಲದಲ್ಲಿ ಸಂಪರ್ಕ ಬರಬೇಕೋ ತಂದುಕೊಡುತ್ತೆ. ಹಾಗಾದರೆ ಒಂದು ಪದಾರ್ಥ ನಮಗೆ ಸಂಪರ್ಕ ಬರಬೇಕಾದ್ರೆ ಇಷ್ಟು ರೂಪಗಳು ಬೇಕು. ಪದಾರ್ಥಗತ ಭಗವದ್ ರೂಪಗಳು ಬೇಕು. ನಂತರ ಆ ಪದಾರ್ಥವನ್ನ ಅಲ್ಲಿಂದ ತರಲಿಕ್ಕೆ ಯಾವ ವ್ಯಕ್ತಿಯೋ ಇನ್ನೇನು ಬೇಕೋ ಅಲ್ಲಿರೋ ಭಗವದ್ ರೂಪಗಳು ಬೇಕು. ಕಾಲ ಅದೃಷ್ಟ ಎರಡೂ ಬೇಕು. ನಮ್ಮ ಅದೃಷ್ಟ ಅಂದರೆ ಆ ಪದಾರ್ಥ ನಮಗೆ ಕಾಣಲಿಕ್ಕೆ ಸಿಗಬೇಕಾದ್ರೆ ನಮ್ಮ ಅದೃಷ್ಟ ಬೇಕು, ಅದರಲ್ಲಿ ಭಗವದ್ ರೂಪಗಳು ಬೇಕು. ಯಾವ ಕಾಲದಲ್ಲಿ ನೋಡ್ಲಿಕ್ಕೆ ಸಿಗಬೇಕೋ ಆ ಕಾಲದಲ್ಲೇ ಸಿಗಬೇಕು, ಆ ಕಾಲದಲ್ಲೂ ಭಗವದ್ ರೂಪಗಳಿವೆ. ಹೌದು, ಆ ರೂಪನೂ ಬೇಕು. ಅವಕಾಶ ಅಂದ್ರೆ ಸ್ಪೇಸ್, ಅದು ಬರಲಿಕ್ಕೆ ಅಲ್ಲಿ ಒಂದು ಎಂಟಿ ಸ್ಪೇಸ್ ಬೇಕಲ್ಲ, ಕಾರ್ ಬರಬೇಕು, ನಮ್ಮನ್ನು ನಿಲ್ಲಬೇಕು, ನಿಲ್ಲಬೇಕಾದ್ರೆ ಅಲ್ಲಿ ಅವಕಾಶ ಪದ ವಾಸುದೇವ, ಬರಲಿಕ್ಕೆ ಜಾಗ ಕೊಡ್ತಾನಷ್ಟೇ. ಆ ಪದಾರ್ಥ ತಂದದ್ದು, ಪದಾರ್ಥ ರೂಪದಲ್ಲಿದ್ದದ್ದು, ಅದು ನಮಗೆ ಆ ಕಾಲದಲ್ಲೇ ಬರಲಿಕ್ಕೆ ಕಾರಣನಿಯಾಮಕ ರೂಪ, ನಮಗೇನೆ ಅದು ಆ ಸಂಪರ್ಕ ಬರಲಿಕ್ಕೆ ಅದೃಷ್ಟ ನಿಯಾಮಕ ರೂಪ, ಇಷ್ಟೆಲ್ಲ ರೂಪಗಳು ಬಂತಲ್ಲ, ಇದೆಲ್ಲ ಸೇರಿ ಭಗವಂತನಿಗೆ ಐಕ್ಯ ಚಿಂತನೆ ಮಾಡುವುದೇ ಸನ್ನಿಧಾನ. ಅರ್ಥ ಆಯ್ತಾ? ಇನ್ನೊಂದು ಸಲ ಇದು ಹೇಳಿ ಬರೆಸ್ತೇನೆ, ನಾನು ಬರೆಸ್ತೇನೆ, ಯಾಕಂದ್ರೆ ಇದು ಹಾಗೆ ಹಾರಿ ಹೋಗುತ್ತೆ. ಹೇಳೋ ಕಾಲಕ್ಕೆ ಕೇಳಿದ್ದು ಹಾಗೇ ಇಟ್ಕೊಂಡು ಹಾಗೆಯೇ ಚಿಂತನೆ ಮಾಡ್ತಾ ಇದ್ದವ್ರಿಗೆ ಅಡ್ಡಿ ಇಲ್ಲ ಆಗ್ಲಿ, ಆ ಕೇಳಿದ್ದಾದ್ಮೇಲೆ ಬಹಳ ಬ್ಯುಸಿಯಾಗಿ ತಿರುಗಾಡೋ ಅಂತ ನಿಮಗೆ ಬಹಳ ಕಷ್ಟ ಆಗುತ್ತೆ, ಮತ್ತೆ ನಿಮಗೆ ನೆನಪಾಗೋದೇ ಕಷ್ಟ ಆಗುತ್ತೆ. ಅದಕ್ಕೆ ಬರೆಸ್ಕೊಂಡ್ಬಿಟ್ರೆ ಆದ್ರೆ ಬರೆದ್ರೂ ಕೂಡ ಉಪಯೋಗ ಇರುತ್ತಾ ಅಂತ ನನ್ನ ಡೌಟು. ಇಷ್ಟು ಕಾಲ ಬರೆಸಿದ್ದು ನೀವು ಓದ್ತಾ ಇದ್ದೀರಾ? ಒಮ್ಮೆ ಆದ್ರೂ ತೆಗೆದು ನೋಡಿದ್ರಾ? ಇಲ್ಲ, ಡೌಟೇ. ದಿನ ಕಂಪಲ್ಸರಿ ತೆಗೆದು ಹೇಳಿದ್ದೆಲ್ಲ ನೋಡ್ತಾ ಇದ್ದೀರಾ? ಅದಕ್ಕೆ ಬರೆಸೋದೇ ಬೇಕಾಗಿಲ್ಲ. ಏನು ಬರಬೇಕು, ಏನು ವಿಶೇಷ ಅಂದರೆ ಬರೆಸೋದು ಯಾಕೆ ಅಂದರೆ ನಿತ್ಯವೂ ಕೂಡ ಒಂದು ಸಂಧಿಯೋ ನಿಮಗೆಷ್ಟಾಗತ್ತೋ ಅಷ್ಟು ಅದರ ನಿತ್ಯವೂ ನೋಡತಾನೇ ಬರಬೇಕೆಂಬ ನಿಯಮ ಇಟ್ಟುಕೊಂಡು ನೋಡತಾ ಬಂದರೆ ನಿಮಗೆ ಡೌಟ್ ಬಂದ ಕಾಲಕ್ಕೆ ಮಾತ್ರ ಅಲ್ಲ, ಡೌಟ್ ಬರದಂಗದ ಏನಾಗತ್ತೆ, ಆ ಪದ್ಯ ಓದೋ ಕಾಲಕ್ಕೆ ಎಷ್ಟು ಅರ್ಥ ಇರುತ್ತೋ ಅಷ್ಟೇ ಹೋಗ್ತಾ ಇರುತ್ತೆ. ನಿತ್ಯ ನೋಡ್ತಾ ಬಂದ್ರೆ ವಿಶೇಷ ಅರ್ಥಗಳೆಲ್ಲ ಕಂಪಲ್ಸರಿ ನೋಡಿದ್ದಾಗಿ ಅದೆಲ್ಲ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಮಾಮೂಲು ಪಾರಾಯಣ ಮಾಡೋ ಕಾಲಕ್ಕೂ ವಿಶೇಷ ಅರ್ಥಗಳು ಬರಲಿಕ್ಕೆ ಶುರು ಆಗುತ್ತೆ. ನೀವು ಇದು ತಾತ್ಪರ್ಯ ಅಷ್ಟು. ಯಾವ್ದು ಯಾವುದು ಬರೆಸಿದೆ ಆ ಸಂಧಿಗಳೆಲ್ಲ ದಿನಕ್ಕಿಷ್ಟು ಅಂತ ಕಂಪಲ್ಸರಿ ಆಗಿ ಇಟ್ಟುಕೊಂಡು, ಪಾರಾಯಣದಲ್ಲಿ ತಾತ್ಪರ್ಯ ಬೇಡ, ಈ ಥರ ಪಾರಾಯಣ ಅರ್ಥ ಸಹಿತ ಚಿಂತನೆ ಮಾಡುತ್ತಾ ಪಾರಾಯಣದಲ್ಲಿ ಜನಕ್ಕೊಂದು ಎರಡು ಸಂಧಿ ಇಟ್ಕೊಳ್ಳಿ, ಇಟ್ಕೊಂಡು ಮಾಡ್ತಾ ಬಂದ್ರೆ ಇವತ್ತೆರಡು ನಾಡೆರಡು ನಾಡದ್ದೆರಡು ಹಾಗೆ 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 ಮಾಡ್ತಾ ಬನ್ನಿ. ಅವಾಗೆ ನಿಮ್ಗೆ ಅದು ಮತ್ತೆ ಕಮ್ಮರ ಮೊದಲು ಬನ್ನಿ. ಹಾಗೆ ಮಾಡ್ತಾ ಬಂದ್ರೆ ಇದೆಲ್ಲ ಒಂದು 10 ಸಲ 15 ಸಲ ರಿಪೀಟ್ ಆದ್ರೆ ಇದ್ದದ್ದೆಲ್ಲ ತಲೆಯಾಗಿ ಬರುತ್ತೆ, ನಿಮ್ಗೆ ಗೊತ್ತಾಗತ್ತೆ ನಮ್ಮ ಕೆಪಾಸಿಟಿ ಎಷ್ಟು, 8 ಸಲ ಓದಿದೆ ಏನ್ ತಲೆಯಲ್ಲಿ ಉಳಿಯಿತು ಅಂತ. ಅದು ಯಾವಾಗ ಉಳಿಯುತ್ತೆ ಅಂದ್ರೆ ಓದೋ ಕಾಲಕ್ಕೆ ಓದಿ ಅಲ್ಲಿಗೆ ಗೋವಿಂದ ಅಂದ್ರೆ ಉಳಿಯಲ್ಲ ಅದನ್ನ. ಮತ್ತು ಶ್ಲೋಕ ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ನಾವು ಮಾಡಿದ್ದೆಲ್ಲ ಹೇಗೆ ಅಂದ್ರೆ ಬಾಯ್ಪಾಠ ಮಾಡೋದಾಗಲಿ ಯಾವುದೇ ಆಗಲಿ ಏನ್ ಮಾಡ್ತೀವಿ ಅಂದ್ರೆ, ಒಂದು ಪದ್ಯ ಕಲಿತ ಮೇಲೆ ಎರಡನೇ ಪದ್ಯಕ್ಕೆ ಹೋಗ್ತೀವಿ, ಮೊದಲನೇ ಪದ್ಯ ಬಿಡಲ್ಲ, ಮತ್ತ ಎರಡು ಹೇಳ್ತೀವಿ, ಮೂರನೇದು ಕಲಿತಾಗ ಒಂದು ಎರಡು ಮೂರು ಹಾಗ 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 ಹೇಳ್ತಾ ಹೋದ್ರೆ ಒಂದೇ ದಿನದಲ್ಲಿ ಇಡೀ ಕಕ್ಷಾ ತಾರತಮ್ಯ ಸಂಧಿ ಗೋಪಾಲ ಆಚಾರ್ಯ ಕಲಿತಿದ್ದಾಯ್ತು. ಇದೇ ಸಲ ಬೆಳಗ್ಗೆಯಿಂದ ಮತ್ತು ಮಾರನೇ ದಿನ ಬೆಳಿಗ್ಗೆ ಒಳಗೆ ಅಷ್ಟು ಸಂಧಿ ಕಲಿತು ಅವ್ರ ಮುಂದೆ ಒಪ್ಪಿಸಿ ಬಂದಿದ್ದಾಯ್ತು. ಈ ಹಠ ನಿಮ್ಗಿರಬೇಕು ಏನಂತ, ಇವತ್ತು ಒಂದು ಸಂಧಿ ಓದಿದೆ, ಈ ಅರ್ಥ ನಾಳೆ ಬೆಳಿಗ್ಗೆ, ಇವತ್ತೇನೆ ಒಂದು ಪದ್ಯ ಓದಿ ಅದು ಅರ್ಥ ನೋಡಿಕೊಳ್ಳಿ, ನಂತರ ಸ್ವಲ್ಪ ಬಿಟ್ಟು ಬರೇ ಪದ್ಯ ಓದಿ ಆ ಅರ್ಥಗಳೆಲ್ಲ ಹೊಳಿತಾ ಇದೆ ಎಲ್ಲ ನೋಡ್ಕೊಳ್ಳಿ. ಹಾಗೆ 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 ಪ್ರತಿಯೊಂದು ಪ್ರಾಕ್ಟೀಸ್ ಮಾಡ್ತಾ, ಪ್ರಾಕ್ಟೀಸ್ ಮಾಡಬೇಕಲ್ಲ ಅದಕ್ಕೆ ಅಲ್ವಾ, ಆ ರೀತಿ ಮಾಡುತ್ತಾ ಬಂದ್ರೆ ಏನಾಗುತ್ತೆ, ಇಡೀ ನಿಮಗೆ ಎಷ್ಟು ಸಂಧಿ ಬರೆಸಿದೆ ಅಷ್ಟು ಸಂಧಿ ಓದ್ತಾ ಇದ್ರೆ ಇನ್ನ ಮತ್ತು ಆ ನೋಟ್ಸ್ ಮುಟ್ಟಬೇಕಾಗಿಲ್ಲ, ಓದ್ತಾ ಇದ್ರೆ ಹೊಳಿತಾ ಹೊಳಿತಾ ಹೋಗ್ತಾ ಇರುತ್ತೆ. ಹೊಳೆಯೋದರ ಜೊತೆಗೆ ಅಲ್ಲಲ್ಲೇ ಕೃಷ್ಣ ಅರ್ಪಣೆ ಮಾಡ್ತಾ ಬರಬೇಕು. ಹೌದಾ? ಗೋಳಕವೇ ಕುಂಡಾಗ್ನಿಕರಣವು ಅರ್ಥ ಆಯ್ತಮ್ಮ. ಗೋಳಕವೇ ಇಂದ್ರಿಯಗಳ ಆಶ್ರಯವಾದ ಕಿವಿ ಕಣ್ಣು ಮೂಗು ಇಷ್ಟೇನಾ? ಅಲ್ಲ, ಗೋಳಕವೇ ಕುಂಡಾಗ್ನಿಕರಣವು ಅಂದ ಕಾಲಕ್ಕೆ ಸ್ವಾಮಿ ಅದು ನಿನಗರ್ಪಿತ 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 ಅಂತ ಅಲ್ಲಿ ಅಲ್ಲಿಗಲ್ಲಿಗೆ ಅಲ್ಲಿಗಲ್ಲಿ ಕೃಷ್ಣಾರ್ಪಣೆ ಬರ್ತಾ ಇರಬೇಕು, ಅರ್ಥ ಹೊಳಿತಾ ಇರಬೇಕು, ಕೃಷ್ಣಾರ್ಪಣ ಅಂತ ಇರಬೇಕು, ಹಾಗೆ ಹೋಗ್ತಾ ಇರಬೇಕು. ಹೌದು, ಫಸ್ಟ್ ಅಲ್ಲಿ ಸ್ವಲ್ಪ ಟೈಮ್ ತಗೋಬಂತೆ, ಒಂದು ಪದ್ಯ ಹೇಳಲಿಕ್ಕೆ ಅನುಸಂಧಾನಪೂರ್ವಕವಾಗಿ ಹೇಳಿ ಅರ್ಥಗಳೆಲ್ಲ ನೋಡಿಕೊಂಡು ಹೇಳಿ ಕೃಷ್ಣಾರ್ಪಣೆಗೆ ಟೈಮ್ ಬಿಡುತ್ತೆ. ಅಪ್ಪಾ ಇದು ನಮಗಲ್ಲ ಅಂತ ಬಿಡ್ತೀವಿ. ಹಾಗೆ ಬೇಡ, ಚೂರು ಚೂರು ಮಾಡ್ತಾ ಬಂದ್ರೆ ಫಸ್ಟ್ ಕ್ಲಾಸ್ ತಯಾರಾಗುತ್ತೆ. ಒಂದು ಸಲ ನೀವು 32 ಸಂಧಿ ಪಾರಾಯಣಕ್ಕೆ ಕೂತ್ರ ಅರ್ಥನೂ ಹೊಳಿತಾ ಇರಬೇಕು, ಟೈಮೂ ಜಾಸ್ತಿ ಆಗಿರಬಾರದು, ಅರ್ಥ ಹೇಳಿದ ಅರ್ಥಗಳೆಲ್ಲ ಹೊಳಿತಾ ಇರಬೇಕು, ಜೊತೆ ಜೊತೆಗೆ ಅಲ್ಲೇ ದೇವರಿಗೆ ಎದುರಿಗೆ ಕೂತಂತೆ ಕೃಷ್ಣಾರ್ಪಣ ಇದು ನಿನಗರ್ಪಿತ ಇದು ನಿನಗರ್ಪಿತ ಹೀಗಿದ್ಯಾ ಹೀಗಿದ್ಯಾ ನಿನಗರ್ಪಿತ ಅಂತ ಇದು ಮಾಡ್ತಾ ಬಂದ್ರೆ ಅದು ಹರಿಕಥಾಮೃತ ಸಾರ ಪಾರಾಯಣ ಮಾಡುವ ಕ್ರಮ. ಆ ಕ್ರಮದಲ್ಲಿ ನಿತ್ಯ 32 ಮಾಡುತ್ತಾ ಹೋಗಬೇಕು ಟಾರ್ಗೆಟ್ ನಿಮಗೆ. ಹೌದು ಬರುತ್ತೆ, ಅದ್ಭುತವಾಗಿ ಬರುತ್ತೆ. ಅಯ್ಯೋ ರಾಮ, ಹತ್ತು ಹೇಳಿದ್ನ ನೀವು ದೊಡ್ಡವರಾದ್ರಲ್ಲ ಈಗ ಹತ್ತೆ ಅಲ್ಲ. ಹುಡುಗರೇ ಬರೀ ಸಾರನ್ನ ಅದರಲ್ಲಿ ತುಪ್ಪ ಹಾಕಿ ನೀರು ಹಾಕಿ ಎಲ್ಲ ಬರುತ್ತಾರೆ. ಈಗ ಅಷ್ಟೇನಾ ಒಳ್ಳೆ ಬಿಸಿಬೇಳೆ ಬಾತ್ ಅನ್ನೋ ಸ್ಥಿತಿ ಬಂದಿದೆ ನಿಮಗೆಲ್ಲ ಇದರಲ್ಲಿ ಅಲ್ವಾ. ಅದರಿಂದ 32 ಹೋಗೋದು ಬಹಳ ಉತ್ತಮ, ಚೆನ್ನಾಗಿಟ್ಟುಕೊಳ್ಳಿ ಟಾರ್ಗೆಟ್. 32 ಇಟ್ಕೊಂಡ್ರೆ 2 ಬರುತ್ತೆ ಅಲ್ವಾ, 2 ಇಟ್ಕೊಂಡ್ರೆ ಹಾಗೆ ಇರುತ್ತೆ. ಅದ ಕಾರಣ ಚೆನ್ನಾಗಿ ಅಭ್ಯಾಸ ಮಾಡಬೇಕು, ಚೆನ್ನಾಗಿ ಅಭ್ಯಾಸ ಮಾಡಬೇಕು, ಗುರಿಯಾಗಿಟ್ಕೋಬೇಕು. ಅಲ್ಲ ರೀ, ಇಷ್ಟು ಒಳ್ಳೆ ಜನ್ಮ ಕೊಟ್ಟಾಗ ಯಾರನ್ನೋ ಉದ್ಧಾರ ಮಾಡಿದಂತೆ ಮಾಡೋದಕ್ಕೆ ನಮಗಾಗಿ ನಾವು ಒದ್ದಾಡಬೇಕಲ್ಲ. ಮತ್ತೆ ಸಿಗುತ್ತೋ ಇಲ್ಲೋ, ಇಂಥ ಅಪರೂಪದ ಅವಕಾಶ ಸಿಗುತ್ತೋ ಇಲ್ಲೋ, ಜನ್ಮವೇ ಬರಲ್ಲ ಸಿಕ್ಕಾಗ ಈ ರೀತಿ ಸಾಧನೆ ಮಾಡುವುದು ಸಿಗುತ್ತೋ ಇಲ್ಲೋ. ಹೌದಲ್ವ, ಒಂದು ಜನ್ಮ ಬಂದಿದೆ, ಎರಡನೇದು ವಿಷಯ ಹತ್ತಿರ ಬಂದಿದೆ, ಆಯುಷ್ಯ ಇದೆ, ಶಕ್ತಿ ಕೊಟ್ಟಿದ್ದಾನೆ, ಇಷ್ಟೆಲ್ಲ ಇರುವಾಗ ಹೇಳೋರು ಇರುವಾಗ ಮಾಡ್ರಿ ಅಂತ ಹೇಳೋರು ಇರುವಾಗ ಹಿಂದೆ ಬೀಳೋರು ಇರುವಾಗ ಮಾಡದಿದ್ರೆ ಅಲ್ವಾ ಯಾರು ಲೂಸರ್ಸ್ ಯಾರು ಅಲ್ವಾ. ಮತ್ತೆ ಯಾಕೆ ಮಾಡ್ತೀರಾ ಈ ಸಲ ದಿನ ಅದು ಶುರು ಮಾಡಿ, ಇಲ್ಲಾಂಗಿದ್ರೆ ನೋಟ್ಸ್ ಬರೆಸಿದ್ದು ವೇಸ್ಟ್, ಇಲ್ಲಾಂಗಿದ್ರೆ ಇದರೇ ಕೊಟ್ಟಿರ್ತಾರೆ ಎಲ್ಲ ಕೊಟ್ಟಿರ್ತಾರೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ. ಅದರಲ್ಲೂ ಅಲ್ಲಿ ಕೊಡದೇ ಇರುವ ನನಗೆ ಅನುಸಂಧಾನಕ್ಕೆ ಬಂದದ್ದೆಲ್ಲ ಬರೆಸಿದ್ಯಾಕೆ ಅಂತ ಹೇಳಿದರೆ ನಿಮಗೆ ಅನುಷ್ಠಾನಕ್ಕೆ ಬರಲಿ, ವಿಶೇಷವಾಗಿ ಬರಲಿ. ಸರಿ, ಹಾಗಾದರೆ ಸನ್ನಿಧಾನ ಎಂಬಲ್ಲಿ ಇಷ್ಟು ಬರ್ಕೊಳ್ಳಿ. ಅರ್ಚಿ ಅಂತ ಆಯ್ತಲ್ಲ, ಅಗ್ನಿ ಉರಿಯು ಇಲ್ಲಿ ಆಯಾ ವಿಷಯ ಪದಾರ್ಥಗಳು. ವಿಷಯ ಅಂದ್ರೆ ಅರ್ಥ ಆಗ್ತಾ ಇದೆಯಾ? ಭೋಗ ಪದಾರ್ಥಗಳು, ವಿಷಯ ಅಥವಾ ಭೋಗ ಪದಾರ್ಥಗಳು ನಮ್ಮ ಇಂದ್ರಿಯಗಳಿಗೆ ಗೊತ್ತಾಗುವಂತೆ ಕಾಣುವುದು ಸನ್ನಿಧಾನ. ಒಂದು ಪದಾರ್ಥ ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗಬೇಕಾದರೆ, ಗೋಚರ ಅಂದರೆ ತಿಳಿಯಬೇಕಾದರೆ, ಒಂದ ಪದಾರ್ಥ ನಮ್ಮ ಹತ್ತಿರ ಬರಬೇಕು, ಅಥವಾ ನಾವು ಪದಾರ್ಥದ ಹತ್ತಿರ ಹೋಗಬೇಕು. ಭಗವಂತ ನಮ್ಮಲ್ಲಿದ್ದು ಪದಾರ್ಥದ ಹತ್ತಿರ ಕರ್ಕೊಂಡು ಹೋಗ್ತಾನೆ. ಹಾಗೆ ಪದಾರ್ಥಗಳಲ್ಲೂ ಇದ್ದು ಪದಾರ್ಥಗಳನ್ನು ತರುವ ವ್ಯಕ್ತಿಗಳಲ್ಲೂ ಇದ್ದು ಯಾವ ಕಾಲಕ್ಕೆ ಯಾರಿಗೆ ಯಾವ ಪದಾರ್ಥದ ಸಂಪರ್ಕ ಬರಬೇಕೋ ಅದನ್ನು ಕಾಲನಿಯಾಮಕ ಭಗವದ್ ರೂಪ ಮಾಡುತ್ತೆ. ಆ ವ್ಯಕ್ತಿಗೇನೆ ಅವನವನ ಅಥವಾ ಅವರವರ ಆ ವ್ಯಕ್ತಿಗೆ ಏನ್ ಬರ್ಲಿ ಆ ವ್ಯಕ್ತಿಗೇನೆ ಅವರವರ ಪುಣ್ಯಕರ್ಮ ಅಥವಾ ಪಾಪಕರ್ಮ ಬ್ರಾಕೆಟ್ ಅಲ್ಲಿ ಅದೃಷ್ಟ ಅದಕ್ಕನುಗುಣವಾಗಿ ಅದೃಷ್ಟದಲ್ಲಿರುವ ಅದೃಷ್ಟ ನಾಮಕ ಭಗವದ್ ರೂಪ ಎಂಥೆಂಥ ಪದಾರ್ಥಗಳು ಸಂಪರ್ಕ ಬರಬೇಕೋ ಪದಾರ್ಥಗಳ ಸಂಪರ್ಕ ಬರಬೇಕೋ ಅದನ್ನು ಕೊಡುತ್ತಾನೆ. ಹೀಗಾಗಿ ನಮ್ಮ ಇಂದ್ರಿಯಗಳಿಗೆ ಪದಾರ್ಥಗಳು ಕಾಣಲಿಕ್ಕೆ ಬೇಕಾದ ಪದಾರ್ಥಗತ ಭಗವದ್ ರೂಪಗಳು ಅದನ್ನು ಅಲ್ಲಿಗೆ ತರಲಿಕ್ಕೆ ಕಾರಣರಾದ ಆಯಾ ವ್ಯಕ್ತಿಗಳಲ್ಲಿರುವ ಭಗವದ್ ರೂಪಗಳು ಕಾಲ ಅದೃಷ್ಟದಲ್ಲಿರುವ ಭಗವದ್ ರೂಪಗಳು ಎಲ್ಲವನ್ನೂ ಸೇರಿಸಿ ಬಿಂಬಮೂರ್ತಿಗೆ ಐಕ್ಯ ಚಿಂತನೆ ಮಾಡುವುದೇ ಸನ್ನಿಧಾನವನ್ನು ಉರಿ ಎಂದು ಚಿಂತನೆ ಮಾಡುವುದು. ಮೇಳನವೇ ಈ ಸನ್ನಿಧಾನವೇ ಈ ಆಧ್ಯಾತ್ಮ ಯಜ್ಞದಲ್ಲಿ ಉರಿ ಸ್ಥಾನದಲ್ಲಿ ಅಗ್ನಿಯಲ್ಲಿ ಉರಿಬೇಕಲ್ಲ. ಆ ಹತ್ತಿರ ಬರುವುದೇ ಉರಿ. ಯಜ್ಞ ನಡೀತಾ ಇದೆಯಾ, ಯಜ್ಞದಲ್ಲಿ ಕುಂಡ ಬೇಕಲ್ಲ, ಉರಿ ಬೇಕಲ್ಲ, ಸಮಿತ್ ಬೇಕಲ್ಲ, ಅಲ್ಲಿ ಯಜ್ಞ ಇರುವುದು ಯಜ್ಞ. ಈ ಯಜ್ಞದಲ್ಲಿ ಈ ಕುಂಡ ಅಗ್ನಿ ಅಂತೆಲ್ಲ ಇದೆ, ಅದ್ರಲ್ಲಿ ಉರಿ ಯಾವುದು ಅಂದ್ರೆ ಆ ಕಾಣೋದೇ ಉರಿ.
ವಿಷಯಗಳು ಉರಿಬೇಕು.
ವಿಷಯಗಳು ಉರಿಯಲ್ಲ
ಅಲ್ಲ, ಉರಿಯಲ್ಲಿ ಹಾಕಲಿಕ್ಕೆ ಬೇಕಾಗಿರೋದು ಸಮಿತಿ. ಆ ಸಮಿತಿ ಇವಾಗ
ಅಲ್ಲ, ನಿಮಗೆ ಅರ್ಥ ಆಗ್ಲಿಲ್ಲ. ಇಲ್ಲಿ
ಈ ಸನ್ನಿಧಾನ ಉರಿಗೆ ಯಾಕೆ
ಅಲ್ಲಮ್ಮ, ಈಗ ಒಂದು ಉರಿ ಬರಬೇಕಾದರೆ ಸಮಿತ್ತು ಬಿದ್ರೇನೆ ಉರಿ ಅಂತ ನಿಮ್ ತಲೆಯಲ್ಲಿ ಬರ್ತಾ ಇದೆ, ಹೌದಾ? ಆದರೆ ಆ ಸನ್ನಿಧಾನ ಅಂದರೆ ಆ ಪದಾರ್ಥಗಳು ನಮಗೆ ಕಾಂಟ್ಯಾಕ್ಟ್ ಬಂದರೆ ಎಲ್ಲ ಅದರ ಕುರಿತು ನಾವು ಪ್ರಯತ್ನ ಮಾಡುತ್ತೇವೆ. ನಿಮ್ ಕಾಣಿಸಿದ್ರೆ ಎಲ್ಲ ಒಂದು ಪದಾರ್ಥ ಕಾಣಿಸಿದ್ರೆ ಅದಕ್ಕೆ ಪ್ರಯತ್ನ ಹಾಕೋದು. ಇಲ್ಲಿ ಅಗ್ನಿಯಲ್ಲಿ ನಾವು ಹಾಕೋದು ಪದಾರ್ಥವನ್ನ, ಅಗ್ನಿಯಲ್ಲಿ ಹಾಕಿದ್ರೆ ದಹನ ಆಗುತ್ತೆ. ಉರಿ ಆ ಬಿದ್ದ ಇದನ್ನ ಚೆನ್ನಾಗಿ ಪಚನ ಮಾಡುತ್ತಷ್ಟೆ. ಉರಿಯಲ್ಲಿ ನಾವು ಹಾಕಲ್ಲ, ಅಗ್ನಿಯಲ್ಲಿ ಹಾಕ. ಅಗ್ನಿಯ ಒಂದು ಭಾಗ ಉರಿ ಉರಿತಾ ಇರುತ್ತೆ, ಯದ್ಯಪಿ ಜ್ವಾಲೆ ಮೇಲೆ ಉರಿತಾ ಇರುತ್ತೆ, ಹಾಕಿದ್ದೆಲ್ಲ ಅಲ್ಲಿ ಬೀಳಲ್ಲ, ಕಡಾಗಿ ಬೀಳ್ತಾ ಇರುತ್ತೆ, ಹೌದಾ? ಹಾಗಾದರೆ ಪದಾರ್ಥಗಳು ಕಾಂಟ್ಯಾಕ್ಟ್ ಬರೋದೇ ಅಲ್ಲಿ ಬರೋ ಭಗವದ್ ರೂಪಗಳನ್ನೇ ಉರಿ ಅಂತ ಚಿಂತನೆ ಮಾಡಬೇಕು. ಚಿಂತನೆ ಮಾಡಿ ಬಿಂಬನಲ್ಲಿ ಐಕ್ಯ ಚಿಂತನೆ ಮಾಡುವುದೇ ಯಜ್ಞ ಸಮರ್ಥ. ಯದ್ಯಪಿ ನಾವು ಮಾಡಲ್ಲ, ಮಾಮೂಲು ಯಜ್ಞ ಮಾಡೋ ಕಾಲಕ್ಕೆ ಏನು ಇಟ್ಟಿಗೆ ಎಲ್ಲ ಇಟ್ಟಿರ್ತಾರೆ, ತುಪ್ಪ ಹಾಕ್ತಾ ಹೋಗ್ತಾ ಇರ್ತೀವಿ. ಅಲ್ಲಿ ಆ ಕುಂಡದ ಆಕಾರ ಭಗವದ್ ರೂಪ, ಅಗ್ನಿ ಅಗ್ನಿಯಲ್ಲಿರೋ ಭಗವದ್ ರೂಪ, ತುಪ್ಪ ತುಪ್ಪದಲ್ಲಿ ಭಗವದ್ ರೂಪ, ಮಂತ್ರ ಮಂತ್ರ ತಂತ್ರ ನಮ್ಮ ಆಲೋಚನೆಗಳು ಪದಾರ್ಥಗಳಲ್ಲಿ ಭಗವದ್ ರೂಪಗಳನ್ನು ನಾವು ಚಿಂತನೆ ಮಾಡಿ ಬಿಂಬನಿಗೆ ಐಕ್ಯ ಎಂಬುದೇ ಯಜ್ಞ. ಇದು ಬಿಟ್ಟು ಯಜ್ಞ ನಡೀತಾ ಇರುತ್ತೆ, ಫಲ ಬರಲ್ಲ ಅಂದ್ರೆ ಬರುತ್ತೆ. ಎಷ್ಟು ಮಾಣಿಕವ ಕೊಟ್ಟು ಅಂಗಡಿಯೋಳು ಅಜೀವಾನ ಪಡೆದಂತೆ ಬಂದೇ ಬರ್ತಾ ಇರುತ್ತೆ. ಇಲ್ಲ ಅಂತ ಯಾರಂದ್ರು, ಎಲ್ಲ ಯಜ್ಞಗಳು ನಡೀತಾ ಇರುತ್ತೆ. ಬೇಕಾದ್ರೆ ಏನು ಮನೆ ತುಂಬಾ ಹೋಗಿ, ಎಲ್ಲ ದೇವಾಲಯ ತುಂಬಾ ಹೋಗಿ ನಡೀತಾ ಇರುತ್ತೆ. ತಲೆಯಲ್ಲಿ ಏನೇನೋ ಆಲೋಚನೆ ಬರ್ತಾ ಇರುತ್ತೆ. ಆ ಮಾಡ್ತೋರಿಗೆ ಅದೇ ಆಲೋಚನೆ, ಇದು ಬಿಟ್ಟು ಈಗ ನನ್ನ ಕೈ ಹೋಗ್ಬೇಕು ಅಂತ ಅದು ಬರ್ತಾ ಇರುತ್ತೆ. ಮಾಡೋರಿಗೆ ಇದು ಬಿಟ್ಟರೆ ಊಟಕ್ಕೆ ಹೇಗೆ ಮಾಡಬೇಕು ಅಂತ ಹೇಳಿ, ಹೌದಾ? ನೋಡ್ತಾ ಇರ್ತೀವಿ, ಹೋಮ ಮಾಡೋ ಕಾಲಕ್ಕೆ ಆ ಹೋಗಿ ಸ್ವಾಹ ಅಂತ ಪಡ್ತಾ ಇರ್ತಾರೆ. ಇವ್ರ ತಲೆ ನೋಡಿದ್ರೆ ಅಡಿಗೋರ ಮೇಲೆ, ಅವ್ರ ಮೇಲೆ, ಇವ್ರ ಮೇಲೆ ಇರುತ್ತೆ. ಆ ಬಂದವ್ರನ್ನ ಉಪಚಾರ ಮಾಡೋದ್ರಲ್ಲೇ ಹೋಗ್ತಾ ಇರುತ್ತೆ. ನೀವು ಬಳಾರಾಯ್ತಾ ಅದಾಯ್ತಾ, ಇಲ್ಲಿ ದೇವ್ರು ನಮ್ಮನ್ನ ಹಿಡಿಸ್ಕೊಂಡು ನಾಥನೇ ಇರಲ್ಲ. ಇಬ್ಬರು ಸೇರಿ ಮುಗಿಸಿದ್ರೆ ಆಯ್ತು ಅಂತ ಮುಗಿಸ್ಬಿಟ್ಟು ಹೋಗ್ತಾರೆ. ಆಚಾರ್ಯನ್ನ ಕೇಳ್ತಾ ಇರ್ತಾರೆ. ಅದು ನೋಡಿ, ಆಹುತಿ ಹಾಕೋ ಕಾಲ ಕೂಡ ತುಪ್ಪ ಹಾಕ್ತಾ ಇರ್ತಾರೆ ಯಜಮಾನ ಅವರಿಗೆ. ಜೀವನದಲ್ಲಿ ಒಂದ್ಸಲ ಮಾಡ್ತಾ ಇರ್ತಾರೆ ಹೋಮ. ನಾನು ಹೋಮ ಮಾಡಬೇಕು ಅಂತ ಆಸಕ್ತಿ, ತುಪ್ಪ ಹಾಕೋದೇ ಹೋಮ ಅಂತ ಅವ್ರ ತಲೆಯಲ್ಲಿ. ಎಷ್ಟು ತುಪ್ಪ ಹಾಕಿದ್ರೆ ಅಷ್ಟು ಒಳ್ಳೇದು ಅಂತ ಅವರಿಗೆ ಆನಂದ. ಅದಕ್ಕೆ ಆಚಾರ್ಯ ಹೇಳಿದಾಗೂ ತುಪ್ಪ ಹಾಕ್ತಾರೆ, ಹೇಳದಂಗಿದ ಕಾಲಕ್ಕೂ ತುಪ್ಪ ಸುಲ್ತಾನೆ ಇರ್ತಾರೆ. ಆಚಾರ್ಯ ಹೇಳ್ತಾರೆ, ಬೇಡ್ರಿ ಈಗ ಬೇಡ, ಸ್ವಾಹ ಅಂದ ಕಾಲಕ್ಕೆ ಮಾತ್ರ ಹಾಕ್ರಿ ಅಂದ್ರೆ ಮತ್ತೂ ನೋಡ್ತಾರೆ, ಮತ್ತೂ ಸರ 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 ಸುಲ್ತಾ ಇರ್ತಾರೆ. ಬೇಡಪ್ಪ ಅಂತ ಹೇಳಿದ್ರೆ ನನ್ ತುಪ್ಪ ನಾನು ಹಾಕ್ಲಿಕ್ಕೆ ಇವರೇ ಕಡ್ಡ ಬಿಡ್ತಾರೆ ಅಂತ ಅವರು ಏನ್ ಮಾಡಬೇಕು. ಹಾಗೆ ಮಂತ್ರ ಇಲ್ಲದೆ ಒಂದು ತೊಟ್ಟು ತುಪ್ಪ ಬಿದ್ರು ಅದಕ್ಕೊಂದು ಹೋಮ ಮಾಡ್ಬೇಕಾಗ ಫಸ್ಟ್ ಏನೋ ಪ್ರಾಯಶ್ಚಿತ್ತವಾಗಿ ಅದು ಗೊತ್ತಿಲ್ಲ. ಈ ಅವಸ್ಥೆ ಇರುತ್ತೆ ಆ ಹೋಮದಲ್ಲಿ. ಇಂಥ ಹೋಮಗಳು ನಡೆಯುವಾಗ ಅನುಸಂಧಾನ ಅಟ್ಟಕ್ಕೇರಿ ಕೂತಿರುತ್ತೆ. ಎಲ್ಲಿರುತ್ತೆವೆಲ್ಲ ಅದ ಕಾರಣ, ಈಗ ಅನುಸಂಧಾನ ಮಾಡಿಕೊಳ್ಳೋರು ಮಾಡಿದ ಚಿಕ್ಕ ವೈಶ್ವದೇವಾದರೂ ಅಶ್ವಮೇಧ ಯಾಗದ ಫಲ ಕೊಡುತ್ತೆ. ಇಷ್ಟು ನಾವೇನು ಮಾಡುತ್ತಾ ಇದ್ರು ಅಲ್ಲಲ್ಲಿರುವ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ಬಿಂಬನಿಗೆ ಐಕ್ಯ ಅನುಸಂಧಾನ ಮಾಡುವುದೇ ದೊಡ್ಡ ಯಜ್ಞ. ಅದೇ ದೊಡ್ಡ ಯಜ್ಞ. ದೇವರಿಗೆ ಬೇಕಾಗಿದ್ದ ಆ ಪಾರ್ಥ ಮಾತ್ರ ಬೇಕು, ಮಿಕ್ಕಿದಲ್ಲಿ ಅವನು ಬೇಕಾಗೇ ಇಲ್ಲ. ಅವಂದೇ ಅದು, ಅವಂದೇ ಅದು, ಅದರ ಮೇಲೆ ಆಸೆ ಇಲ್ಲ ಅವನಿಗೆ. ಏನ್ ನೋಡುತ್ತಾನೆ ಅಂದ್ರೆ, ಆ ಮಾಡೋ ಕಾಲಕ್ಕೆ ಇವರಿಗೆ ನನ್ನ ಕುರಿತು ಏನು ಗೊತ್ತಾಗಿದೆ, ಏನ್ ನನಗೆ ಕೊಡುತ್ತಾ ಇದ್ದಾರೆ ಅದು ನೋಡುತ್ತಾನ. ಅದು ಇಂಪಾರ್ಟೆಂಟ್. ನಾವು ನೋಡಿದರೆ ಅವನಿಗೆ ಬೇಕಾಗಿದ್ದು ಕೊಡಲ್ಲ, ನಮ್ಮ ಹತ್ರದ ಕಸ ಎಲ್ಲ ತಗೊಂಡು ಅವನ ಹಾಕಿ ತೃಪ್ತಿ ಆಗು ತೃಪ್ತಿ ಆಗು ಅಂದ್ರೆ ಏನ್ ತೃಪ್ತನಾಗ ಅಲ್ವಾ? ರಸ ಬೇಕಾಗಿದ್ದು ಕೊಡದೆ ವಜ್ರದ ತಟ್ಟೆಯಲ್ಲಿ ಕಬ್ಬಿನ ಸಿಪ್ಪೆ ಹಾಕಿ ತೃಪ್ತರಾಗಿರಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಕೊನೆಗೆ ತೃಪ್ತರಾಗಿರಿ, ಬಹಳ ಸಂತೋಷ ಆಯಿತು ಅಂತ ಹೋಗ್ತೀರಾ? ಹೌದಲ್ವೋ, ಮನೆ ಕರೆದು ಕಬ್ಬಿನ ಸಿಪ್ಪೆ ಹಾಕಿ ಇಡೀ ಮನೆಯೆಲ್ಲ ಉಪಚಾರ ಮಾಡಿದ್ದೆ, ಎಲ್ಲರೂ ಸೇರ್ಕೊಂಡು ಚೂರ್ತೀನಿ ಚೂರ್ತೀನಿ ಅಂತ. ನೀವು ತಪ್ಪಿದ್ದೆಲ್ಲ ಮುಟ್ತೀರಾ, ಸಾಕು ಇದೇ ನನ್ನ ಊಟ ಅಂತ. ಹೌದಾ? ಇಷ್ಟಾದ ಮೇಲೆ ಕೊನೆ ಕೇಳ್ತಾರೆ, ನಾವು ಮಾಡಿದ ಸಂತೋಷ ಆಯ್ತಾ, ಏ ಉತ್ತರ ಕೊಡ್ತೀರಾ? ಅದೇ ನಾವು ಮಾಡಿದ್ದಕ್ಕೆ ದೇವರು ಉತ್ತರ ಕೊಡ್ತಾರೆ. ಬಹಳ ಸಂತೋಷ ಆಯ್ತಪ್ಪ, ಬಹಳ ಚೆನ್ನಾಗಿ ಮಾಡ್ತೀವಿ. ಅಲ್ಲಿ ಸಂತೋಷ ಪಡ್ತಾನೇ ಇಲ್ಲ ದೇವರು ಅಂದ್ರೆ ಪಡ್ತಾನಂತೆ. ಇಷ್ಟಾದ್ರೂ ಮಾಡಬೇಕಂತ ಬುದ್ಧಿ ಬಂತಲ್ಲ, ಅದಕ್ಕೆ ಪಡ್ತಾನಂತೆ. ಅದರಿಂದ ಏನ್ ಮಾಡ್ತಾನೆ, ಬಂದ ಪುಣ್ಯದಿಂದ ಹೀಗೆಲ್ಲ ಒಳ್ಳೆ ಶಾಸ್ತ್ರದ ಸಂಪರ್ಕ ಕೊಟ್ಟು ಜ್ಞಾನ ಕೊಟ್ಟು 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 ಅವರನ್ನು ಮಾಡಿಸ್ತಾರೆ. ಇಲ್ಲಿ ಈ ಜ್ಞಾನ ಇಲ್ಲದೆ ಮಾಡುವವರನ್ನ ಹೀಯಾಳಿಸುವುದು ತಾತ್ಪರ್ಯ ಅಲ್ಲ, ನಾವು ಹಾಗೆ ಬಂದವರೇ. ಆದರೆ ಸಿಕ್ಕಾಗಲೂ ಅದನ್ನು ಅಪ್ಲೈ ಮಾಡದೆ ಕೂಡುವುದೇನದ ಸೋಮಾರಿತನ, ಅದನ್ನ ಬರಿತಾ ಇರೋದಷ್ಟೇ ಹೊರತು ಮಾಡದಂಗಿರೋ ಅವ್ರ ಪಾಪ ಗೊತ್ತಿಲ್ಲ ಮಾಡ್ತಾ ಇಲ್ಲ, ಮತ್ತೆ ಗೊತ್ತಿದ್ದು ನಾವು ಮಾಡಿದ್ದೇನು, ಗೊತ್ತಿದ್ದು ಅದೇ ಮಾಡುತ್ತೀವಲ್ಲ ಅದನ್ನ ಮಾಡ್ತಾ ಇಲ್ಲ, ಅದಕ್ಕೆ ಅನುಭವಕ್ಕೆ ತಂದುಕು ಅಂತಾರೆ. ಎಷ್ಟು ಜನ ಗೊತ್ತಿಲ್ಲ ಹರಿತಾನುಸಾರ ಓದೋರಿಗೆ, ಒಳಗೆ 72,000 ನಾಡಿಗಳಿವೆ ದಾಸರಾಯ ಹೇಳಿದ್ದಾರೆ. ಒಂದು ಸಲ ಏನೊಬ್ರು ಊಟ ಹಾಕಿದ್ರು ಸರಿ, ನಾವು ಮಾಡಿದ್ರು ಸರಿ, 10 ಜನಕ್ಕೆ ಊಟ ಆಗುತ್ತೆ. ಎಷ್ಟು ಜನ ಊಟ ಮಾಡ್ತಾ ಇದ್ದಾರೆ ಊಟ ಮಾಡೋ ಕಾಲಕ್ಕೆ? ಇಲ್ಲ, ಗೊತ್ತಿದೆ. ಇನ್ನೊಬ್ರು ಊಟ ಹಾಕೋ ಕಾಲಕ್ಕೂ ನಾವು ಮಾಡೋ ಕಾಲಕ್ಕೂ ಚಿಂತನೆ ಮಾಡಬೇಕು. ಆ ಮಾಡೋ ಪಾರ್ಟ್ ಹೊಟ್ಟೋಗ್ತಾ ಇರತ್ತೆ, ಎಲ್ಲ ಗೊತ್ತಿರುತ್ತೆ. ಆ ಮಾಡೋದು ಒಂದು ಸಲ ಉರಿ ಹತ್ತಿತ, ಇಡೀ ಹರಿಕಥಾಮೃತಸರ ಆ ಥರ ಅನುಸಂಧಾನ ಮಾಡಿ ಚಿಂತನೆ ಮಾಡೋದು ಶುರು ಆಯ್ತ, ಪುಸ್ತಕ ಬರೆದೋದು ಸಾರ್ಥಕ ಅಂತ ಯಾರು ನಮ್ಮ ಜಗನ್ನಾಥದಾಸರು ಕುಪ್ಪಳಿಸಿಬಿಡ್ತಾರೆ. ಒಂದು ಪ್ರಾಣಿ ಹಾಗೆ ಮಾಡಿದ್ರು ಸಾಕು, ಇಡೀ ಹರಿಕಥಾಮೃತಸಾರದಲ್ಲಿ ಪದ್ಯ ಪದ್ಯ ಓದ್ತಾ ಅನುಸಂಧಾನ ಪೂರ್ವಕ ಹರೇ ಕೃಷ್ಣ ನಿನಗರ್ಪಿತ ನಿನಗರ್ಪಿತ ಅಂತ ಮಾಡಿ ಸಂತೋಷ ಪಟ್ಟರೆ ಅತ್ಯಂತ ಸಂತೋಷ ಪಡುವುದು ಆ ಗುರುಗಳು. ಅದನ್ನೇ ಹೇಳ್ತಾರೆ, ಅಪ್ಪ ಒಂದು ಪ್ರಾಣಿ ಆದ್ರೆ ಹೀಗೆ ಮಾಡಿತಲ್ಲ. ಅದಕ್ಕೆ ನಾವು ಆ ಅರ್ಥದಲ್ಲಿ ನೋಡೋಣ. ಮೇಳನವೇ ಬರ್ಕೊಂಡ ಅರ್ಥ ಬರೀಬೇಕಲ್ಲ. ಮೇಳನವೇ ಅಂದರೆ ಆಯಾ ಪದಾರ್ಥಗಳು ಇಂದ್ರಿಯಗಳ ಮೂಲಕ ಗ್ರಹಣ ಮಾಡುವಾಗ ಪದಾರ್ಥಗಳು ಇಂದ್ರಿಯಗಳಿಂದ ಬೆರೆಯುವುದೇ ಬೆರೆಯುವುದೇ ಆ ಬೆರೆತಾಗ ಆ ಬೆರೆತಾಗ ಪದಾರ್ಥದಲ್ಲಿರುವ ಭಗವದ್ ರೂಪಗಳು ಇಂದ್ರಿಯಗತ ಭಗವದ್ ರೂಪಗಳು ಆಯಾ ಕರ್ಮಗತ ಭಗವದ್ ರೂಪಗಳು ಆಯಾ ಮಾತುಗಳಲ್ಲಿ ಆಯಾ ಆಲೋಚನೆಗಳಲ್ಲಿ ಪ್ರಕಟವಾದ ಭಗವದ್ ರೂಪಗಳು ಎಲ್ಲ ಏನ್ ಬರ್ಕೊಂಡ್ರಿ? ಆಯಾ ಮಾತುಗಳಲ್ಲಿ ಆಲೋಚನೆಗಳಲ್ಲಿ ಪ್ರಕಟವಾದ ಭಗವದ್ ರೂಪಗಳು ಎಲ್ಲ ಒಟ್ಟಾಗುವುದೇ ಮೇಳನ. ಹಿಂದಿಂದು ಅರ್ಚಿ ಎಂದರೆ ಅಗ್ನಿ ಅಂತ ಬರ್ಕೊಳ್ಳಿ. ಅರ್ಚಿ ಅಂದರೆ ಅರ್ಚಿ ಅಂದರೆ ಜ್ವಾಲೆ, ಅರ್ಚಿ ಅಂದ್ರೆ ಜ್ವಾಲೆ. ಸರಿ 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 ಬರ್ತದೆ, ಸರಿ ಬರ್ತದೆ ಜ್ವಾಲೆ. ಇಲ್ಲಿ ಮೇಳನವೇ ಎಂದು ಬರೆದ್ರಲ್ಲ, ಇದನ್ನೇ ಒಟ್ಟಾಗಿ ಬಿಂಬನಿಗೆ ಅರ್ಪಿಸುವುದೇ. ಏನ್ ಬರೆದ್ರಿ? ಮೇಳನ, ಅದನ್ನು ಬಿಂಬನಿಗೆ ಅರ್ಪಣೆ ಮಾಡುವುದೇ, ಎಲ್ಲ ಒಂದಾಗುವುದೇ ಮೇಳನ. ಅದನ್ನು ಆ ರೂಪಗಳನ್ನೆಲ್ಲ ಬಿಂಬನಿಗೆ ಅರ್ಪಣೆ ಮಾಡುವುದೇ ಪ್ರಜ್ವಾಲೆ ಎಂದು ತಿಳಿಯಬೇಕು. ಇಲ್ಲಿ ಹಿಂದೆ ಜ್ವಾಲೆ, ಪ್ರಜ್ವಾಲೆ ದಳ್ಳುರಿ, ಚೆನ್ನಾಗಿ ಉರಿಯುವುದು. ಹೌದಾ? ಹ, ತೂಳಿದ ಆನಂದಗಳು ಆಯಾ ಪದಾರ್ಥಗಳನ್ನು ಭೋಗಪಟ್ಟದ್ದರಿಂದ ನಮಗೆ ಆದ ಮನಸ್ಸಿನ ವಿಕಾರವೇ ಆನಂದ. ಆ ಮನಸ್ಸಿನ ವಿಕಾರಗಳಲ್ಲಿ ಪ್ರಕಟವಾದ ಭಗವದ್ ರೂಪಗಳೇ ಕಿಡಿಗಳೆಂದು ಬಿಂಬನಿಗೆ ಐಕ್ಯ ಚಿಂತಿಸಬೇಕು. ತತ್ತತ್ಕಾಲ ಆಯಾ ಇಂದ್ರಿಯಗಳಿಂದ ಆಯಾ ಭೋಗ ಪಡುವಾಗ ಆಯಾ ಕಾಲದಲ್ಲಿ ನಮ್ಮ ಸ್ವಭಾವ ಕರ್ಮ ಇದಕ್ಕನುಸರಿಸಿ ದೇವರು ನಮ್ಮಿಂದ ನುಡಿಸಿದ ಮಾತುಗಳಲ್ಲಿರುವ ಅನಂತ ಭಗವದ್ ರೂಪಗಳನ್ನು ಭಗವನ್ ಬಿಂಬನಿಗೆ ಮಂತ್ರಗಳೆಂದು ಐಕ್ಯ ಚಿಂತಿಸಬೇಕು. ಈ ಪ್ರಕಾರ ಅಲ್ಲಿ ಆಧ್ಯಾತ್ಮ ಯಜ್ಞ ಇದು ಅಂತಾರಲ್ಲ, ಇದು ಅಂತ ಬರ್ಕೊಂಡು ಅದಕ್ಕೆ ಈ ಪ್ರಕಾರ ದೇಹ ಇಂದ್ರಿಯಾದಿಗಳಿಂದ ಅನುಭವಿಸುವ ವಿಷಯ ಭೋಗಗಳನ್ನು ಅಲ್ಲಲ್ಲಿ ಪ್ರಕಟವಾದ ಭಗವದ್ ರೂಪಗಳನ್ನು ಬಿಂಬನಾದ ಶ್ರೀಹರಿಗೆ ಸಮರ್ಪಿಸುವುದೇ ಬಿಂಬನಾದ ಶ್ರೀಹರಿಗೆ ಸಮರ್ಪಿಸುವುದೇ ಆಧ್ಯಾತ್ಮ ಯಜ್ಞ. ಅದು ಶಬ್ದಕ್ಕರ್ಥ. ಅಧ್ಯಾತ್ಮ ಯಜ್ಞವೆಂದು ಕರೆಸಿಕೊಳ್ಳುತ್ತೆ. ಅಂದರೆ ಸಕಲ ಭಗವದ್ ರೂಪಗಳನ್ನ ಎಡಬಿಡದೆ ಆದರದಿಂದ ಆಯಾ ಕಾಲಗಳಲ್ಲಿ ಕಡ್ಡಾಯವಾಗಿ ದೇವರಿಗೆ ಐಕ್ಯ ಚಿಂತನೆ ಮಾಡುತ್ತಾ, ದೇವರೊಂದು ಬೇಡ ಬಿಂಬನಿಗೆ ಅಂತ ಹಾಕೋ, ದೇವರ ಮುಂದೆ ಯಾವ ದೇವರು ಬರ್ತಾರೆ, ಬಿಂಬನಿಗೆ ಐಕ್ಯ ಚಿಂತನೆ ಮಾಡುತ್ತಾ ಅವನ ಅಧೀನ ನಾನೆಂದು ಅವನು ಮಾಡಿಸಿದ ಅವನೇ ತಿಳುವಳಿಕೆ ಕೊಟ್ಟು ಅರ್ಪಣೆ ಮಾಡಿಸುತ್ತಿದ್ದಾನೆಂದು ಅಲ್ಲಿ ಮೇಲೆ ಅವನೇ ಮಾಡಿಸಿದ ಅಂತ ಬರೆದ್ರಲ್ಲ ಆ ಪಂಕ್ತಿಯ ಮೇಲೆ, ಅವನೇ ಮಾಡಿಸಿದ ಯಜ್ಞವನ್ನು, ಯಜ್ಞವನ್ನು ಅಂತ ಬರ್ಕೊಳ್ಳಿ, ಅವನೇ ಮಾಡಿಸಿದ ಯಜ್ಞವನ್ನು ಬರೀರಿ, ಅರ್ಥ ಆಗುತ್ತೆ, ಸರಿ ಆಗುತ್ತೆ. ಅವನೇ ತಿಳುವಳಿಕೆ ಕೊಟ್ಟು ಎಂದು ಅರ್ಪಣೆ ಮಾಡುವುದೇ ಕೊನೆಗೆ ಅದಿರಬೇಕು. ಇದೆಲ್ಲ ನಾ ಮಾಡಿದೆ ಕೃಷ್ಣಾರ್ಪಣ ಅಂದ್ರೆ ಗೋವಿಂದ, ಅವನೇ ತಿಳಿಬಳಿಗೆ ಕೊಟ್ಟು ಅವನೇ ಅರ್ಪಣೆಯೂ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದು ಅರ್ಪಣೆ ಮಾಡುವುದೇ ಅಧ್ಯಾತ್ಮ ಯಜ್ಞ ಎಂದು ಕರೆಸಿಕೊಳ್ಳುತ್ತೆ. ಎಂಬಲ್ಲಿಗೆ ಶ್ರೀಕೃಷ್ಣ
ಬೃಂದಾವನ ಅವರು ಅಂದುಕೊಂಡು ಇದು ಇದೆ.